ಗುರುತದ್ದು. ಅದಕ್ಕೆ ಅಂತ ವಿಜಯರಾಯರನ್ನೇ ಸ್ಮರಿಸಿ ಬದುಕಿರೋ ದಿವ್ಯ ಚರಣಕರಾಗಿರೋ ದುರಿತ ಕಳೆದು ಪಡೆಯುವ ವಿಜಯ ಗುರುಗಳೆಂಬಾರ ಅವರನ್ನು ಗುರುಗಳೆಂದು ಕರೆಯೋದು. ಅದಕ್ಕೇನೆ ಶಿಷ್ಯರಿಗೆ ಪಾಠ ಹೇಳ್ಕೊಟ್ಟು ಬರೀ ಬಾಳೆ ಹೇಳ್ಕೊಟ್ಟಿದ್ದಲ್ಲ, ಕೃತಿಯಲ್ಲಿ ಪಾಠ ಹೇಳಿಕೊಟ್ಟು. ನಿಂತ ಅವಕಾಶ ಕಳ್ಕೊಳ್ಳಬೇಡಿ ಅಂತ ಹೇಳಿ ಏನಾಗಿದೆ ಗೊತ್ತಾ, ಕತ್ತೆಗೆ ಬಿಟ್ಬಿಡಿ. ಮನೆ ತಂದೆ ತಾಯಿ ನೀರಾಗ ಗತಿಯಲ್ಲ ಹಾಗಾಗಿದ್ದಾರೆ ಜನ. ತಂದೆ ತಾಯಿ ಪಕ್ಕದ ಮನೆ ನೀರಾಕಿ ಬರ್ತೀವಿ, ನಿರೋದೇ ಇಲ್ಲ ಹತ್ರದಲ್ಲಿ, ಹೋಗ್ಬಿಟ್ಟಿರ್ತಾನೆ ಎಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದಕ್ಕೋಸ್ಕರ ಮನುಷ್ಯ ಹುಟ್ಟಬೇಕು, ಯಾವುದಕ್ಕೋಸ್ಕರ ಸಾರ್ಥಕ್ಕೆ ಪಡೆಯಬೇಕು, ಅದನ್ನ ಅರ್ಥನೆ ಮಾಡಿಕೊಂಡಿಲ್ಲ ಜನ. ಪಿತೃದೇವೋಭವ, ಮಾತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅನ್ನೋ ಮಾತುಗಳೆಲ್ಲ ಈ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಬ್ರಾಹ್ಮಣ ದೇವರಲ್ಲ, ಹಸು ದೇವರಲ್ಲ, ಕತ್ತೆ ದೇವರಲ್ಲ, ಆನೆ ದೇವರಲ್ಲ, ಶಪಾಕ ದೇವರಲ್ಲ, ಅವರೊಳಗೆ ದೇವರಿದ್ದಾರೆ. ಅದೇ ರೀತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ ಅಂದ್ರೆ ತಾಯಿ ದೇವರಲ್ಲ, ತಂದೆ ದೇವರಲ್ಲ, ಗುರು ದೇವರಲ್ಲ, ಅದೇ ರೀತಿ ಅತಿಥಿ ದೇವರಲ್ಲ, ಆದ್ರೆ ಅವರೊಳಗೆ ದೇವರಿದ್ದಾನೆ. ಅದು ಭಾರಿ ವಿಶೇಷ. ಪಿತೃದೇವೋಭವ, ತಂದೆಯೊಳಗೆ ದೇವರಿದ್ದಾನೆ, ತಾಯಿಯೊಳಗೆ ದೇವರಿದ್ದಾನೆ, ಗುರುಗಳೊಳಗೆ ದೇವರಿದ್ದಾನೆ ಅಂತ ಅರ್ಥ. ತಾಯಿನೇ ದೇವರಂತ ಅರ್ಥ ಮಾಡಬಾರದು, ತಂದೆನ ದೇವರಂತ ಅರ್ಥ ಮಾಡಬಾರದು. ತಂದೆ ಸಾಯ್ತಾನೆ, ದೇವರು ಸತ್ತಾನ್ಬೇಕಾಗುತ್ತೆ ಅಷ್ಟೇ. ಹೇಗಿದೆ ತಾಯಿ ಸದೈವ ದೇವರು ಸತ್ತೋಗ್ಬಿಟ್ಟ ಅಂತ ಹೇಳಬೇಕಾಗತ್ತೆ. ದೇವರು ಬೇರೆ, ತಾಯಿ ಬೇರೆ, ತಾಯಿಯೊಳಗೆ ದೇವರ ಸನ್ನಿಧಾನ ಉಂಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಪ್ರತಿಮೆಯನ್ನು ಕರೆಯೋದೇ ಹೇಗೆ? ನಿಮ್ಮ ಎದುರಿಗೆ ಲೋಹ ತಗೋತಾನೆ, ಎರಕ ಹೋಯ್ತಾನೆ, ಮಾಡ್ತಾನೆ, ಪಟ 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 ಹೊಡಿತಾನೆ, ಎಲ್ಲ ಮಾಡ್ತಾನೆ, ತಂದು ಕೊಡ್ತಾನೆ. ದೇವರ ಪ್ರತಿಮೆ, ದೇವರಲ್ಲದು ಪ್ರತಿಮೆ ಅಷ್ಟೇ. ಆಗ ಆವಾಹನೆ ಮಾಡ್ತಾನೆ, ಆಗ ಅದು ಪ್ರತಿಮೆ, ಅಳಗು ದೇವರಿದ್ದಾನೆ ಅಂತ. ಆಗ ದೇವರು ಅಲ್ಲಿವರೆಗೂ ಮೆಟಲ್ ಪೀಸ್ ಅಷ್ಟೇ. ಆವಾಹನೆ ಮಾಡಿದಾಗ ದೇವರು, ಆವಾಹನೆ ಹೋಗ್ತಷ್ಟು ಮತ್ತೆ ಮೆಟಲ್ ಪೀಸ್ ಅಷ್ಟೇ. ಈ ದೃಷ್ಟಿಯಿಂದ ದೇಹ ಒಳಗೆ ಜೀವ, ಒಳಗೆ ಭಗವಂತ. ದೇವರಿರೋವರೆಗೂ ಮಹತ್ವ, ಜೀವ ಇರೋವರೆಗೂ ದೇಹಕ್ಕೆ ಮಹತ್ವ, ದೇವರಿರೋವರೆಗೂ ಜೀವಕ್ಕೆ ಮಹತ್ವ. ಅದು ಹೋಯಿತು ಅಂದ್ರೆ ಕಂಡೆಮ್ ಮಾಡಿಬಿಡೋದು, ಯಾಕೆ ಹೊರಟೋಗುತ್ತದೆ. ಅದು ಸುಟ್ಟಾಗಿ ಬಿಡ್ತಾರೆ, ಆಮೇಲೆ ಹೂದ ನೆಲದಲ್ಲಿ ಹೂಣಿ ಹಾಕಿ ಬೀಳ್ಬಿಡ್ತಾರೆ ಹೊರತು ಅದನ್ನ ಇಟ್ಕೊಳಕ್ ಹೋಗೋದಿಲ್ಲ. ಯಾತಕ್ಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಈ ಅನುಸಂಧಾನ ಕ್ರಮ ಬಂದಾಗ ನಾವು ವಸ್ತು ಇರೋದು ದೊಡ್ಡದಲ್ಲ, ಅದನ್ನು ಸದ್ವಿನಿಯೋಗ ಮಾಡೋ ಕಾನ್ಸೆಪ್ಟ್ ಅನ್ನ ಭಗವದ್ಗೀತೆ ಎಷ್ಟು ವಿಶಾಲ ದೃಷ್ಟಿಯಲ್ಲಿ ಹೇಳಿಕೊಟ್ಟು, ಯಾರು ಯಹೈವ ತೈರ್ಜಿತ ಸ್ವರ್ಗ ಯಶಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಹ. ಇದು ಭಗವಂತ ಫಲಶ್ರುತಿ ಹೇಳ್ತಾರೆ. ದೇವರನ್ನ ಈ ರೀತಿ ಕಂಡ ವಸ್ತುಗಳ ಒಳಗೆಲ್ಲ ದೇವರಿದ್ದಾನೆ ಅಂತ ತಿಳ್ಕೊಳ್ತಾರಲ್ಲ, ಅದು ಗಾಡಿ ಇಸ್ ಎವರಿಥಿಂಗ್ ಅಂತ ಕೆಲವು ಕಾನ್ಸೆಪ್ಟ್ ತಪ್ಪು. ಗಾಡಿ ಇಸ್ ಎವರಿಥಿಂಗ್ ಅಲ್ಲ, ಗಾಡಿ ಇಸ್ ಇನ್ ಎವರಿಥಿಂಗ್. ಇದು ಶಾಸ್ತ್ರ ಹೇಳು, ಗಾಡಿ ಇಸ್ ಎವರಿಥಿಂಗ್ ಅಲ್ಲ, ಗಾಡಿ ಇಸ್ ಇನ್ ಎವರಿಥಿಂಗ್. ಪ್ರತಿಯೊಂದರಲ್ಲಿ ದೇವರಿದ್ದಾನೆ. ಇವತ್ತು ನೋಡಿ, ಹಾಲು ಪಾತ್ರೆ, ಹಾಲು ಪಾತ್ರೆ, ಪಾತ್ರೆ ಹಾಲಲ್ಲ, ಆದ್ರೆ ಪಾತ್ರೆಯೊಳಗೆ ಹಾಲಿ, ಹಾಲಿರೋರು ಪಾತ್ರೆಗೆ ಬೆಲೆ. ಅದೊಂದೇ ಬರೀ ಪಾತ್ರೆ ಅಷ್ಟೇ, ಆ ಕಡೆ ಇಟ್ಟುಬಿಡ್ತಾರೆ ದೇವರಲ್ಲಿ. ಹಾಲಿದ್ದಾಗ ನೋಡೋ ರೀತಿಯೇ ಬೇರೆ, ಹಾಲು ಹೋದಾಗ ರೀತಿಯೇ ಇದೆ. ಆದ್ದರಿಂದ ಎಲ್ಲವೂ ವಸ್ತುಗಳು ದೇವರಲ್ಲ, ದೇವರ ವಸ್ತು ಮಾತ್ರ ಯಾವುದೂ ಇಲ್ಲ, ಪ್ರತಿಯೊಂದರ ಒಳಗೆ ಭಗವಂತ ಇದ್ದಾನೆ. ಈ ರೀತಿ ಯಾರು ಚಿಂತನೆ ಮಾಡ್ತಾರಲ್ಲ, ಇಹೈವ ತೈರ್ಜಿತ ಸ್ವರ್ಗ, ಅವರು ಸತ್ ಮೇಲೆ ವೈಕುಂಠಕ್ಕೆ ಹೋದ್ಮೇಲೆ ಸುಖ ಪಡ್ತಾರೆ ಅಲ್ಲ, ಇಲ್ಲೇ ಸುಖವಾಗಿರ್ತಾರೆ ಅಂತ ಹೇಳಿಬಿಡ್ತಾರೆ. ಇಮ್ಮಿಡಿಯೇಟ್ ಫುಡ್ ಸಿಕ್ಕಾಗಲಕ್ಕಾಗಲೇ ಅವನೇ. ಇಹೈವ ತೈರ್ಜಿತ ಸ್ವರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ, ಇಂಥ ಸಾಮ್ಯ, ಇಂಥ ಭಗವಂತನ ರೂಪಗಳಲ್ಲಿ ಸಮಭಾವವನ್ನು ಕಾಣತಕ್ಕಂಥ ಒಂದು ಮಟ್ಟವನ್ನ ಯಾರು ತಲುಪಿದ್ದಾರೆ ಅವರು ಸ್ವರ್ಗವನ್ನು, ಸ್ವರ್ಗ ಅಂದ್ರೆ ಸೃಷ್ಟಿ, ಸೃಷ್ಟಿ ಸಂಹಾರ ರೂಪವಾದ ಈ ಸಂಸಾರವನ್ನ ಇಲ್ಲೇ ಗೆದ್ದುಬಿಟ್ಟಿದ್ದಾರೆ ಅಂತ ಅರ್ಥ. ಅವರಿಗೆ ಲೇಪನೆ ಇಲ್ಲ, ಯಾವುದಟ್ಟ ಅಂತ ಅರ್ಥ ಆಗಲೇ. ನಿಮ್ಗೆ ರಿಸಲ್ಟ್ ಬಂದಿಲ್ಲ, ಏನೂ ಆಗಿಲ್ಲ, ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಅರ್ಥ ಮಾಡ್ಕೊಂಡು ಬರೋದಾಗಿಬಿಟ್ಟಿದೆ, ಅವ್ನು ಆಲ್ರೆಡಿ ಪಾಸ್, ಅವನಿಗೆ ಗೊತ್ತು, ನಾನು ಮುಂದೆ ಹೋಗೋ ಹೋಗ್ತೇನೆ ಅಂತ ಹೇಳಿದ್ರು. ಮುಂದೆ ಫಾರ್ಮಾಲಿಟಿ ಅಷ್ಟೇ. ಇವತ್ತು ಈ ಮಟ್ಟವನ್ನು ಮುಟ್ಟಿಬಿಟ್ಟ ಅಂತ ಕೇಳಿದರೆ ನಿಮ್ಮನ್ನು ಜೀವನ್ಮುಕ್ತ ಇದ್ದಾಗಲೇ, ಜೀವನ್ಮುಕ್ತ ಅವಸ್ಥೆಯನ್ನ ತಲುಪದಂತೆ ಲೆಕ್ಕ. ಯಾತಕ್ಕೆ? ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಹ. ಪರಮಾತ್ಮ ಅಂದ್ರೆ ಯಾರು? ನಿರ್ದೋಷ, ದೇವರು ನಿರ್ದೋಷ. ಅಂದಮೇಲೆ ಅವನು ಎಲ್ಲಿದ್ರೂ ದೋಷ ಇಲ್ಲ, ಅವನಿಗೆ ಎಲ್ಲಿದ್ರೂ ದೇವರಿಗೆ ದೋಷ ಇಲ್ಲ. ನಮ್ ನಿರ್ದೋಷ ಅಂತ ಬಾಯಲ್ಲಿ ಅಂದು ಅನುಸಂಧಾನ ಮಾಡದೆ ಹೋದ್ರೆ ಏನ್ ದೇವರು ತಿಳ್ಕೊಂಡಾಗತ್ತೆ ನೀವೀಗ? ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಹ. ಆದ್ರಿಂದ ಈ ವಸ್ತುಗಳಲ್ಲಿ ದೇವರು ಇದ್ದಾನೆ, ಅವನಲ್ಲಿ ಅವನ ರೂಪರೂಪಗಳಿಗೆ ಭೇದ ಇಲ್ಲ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅವರು ದೇವರನ್ನು ತಿಳ್ಕೊಂಡು ಅವನ